ಜ್ಞಾನಂ ದೋಷವರ್ಜಿತ ನೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಸಮಸ್ತ ಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟಫಲಪ್ರದಂ ಪತ್ಯಾದಿ ಶಬ್ದೇಭ್ಯ ಜನಾರ್ದನ ಇತಿ ಸಂಸಾರಾರ್ಥಕತ್ವೋಕ್ತ್ಯ ಅದೇನ ಸಂಪರಿಷ್ವಕ್ತಃ ಇತಿ ಸುಪ್ತಿ ಪ್ರಕರಣಸ್ಯ ಮುಕ್ತಪರತ್ವಸ್ಯಾಪಿ ಸ್ವಾಪ್ಯ ಸಂಪತ್ಯೋರಿತಿ ಸೂತ್ರಸಿದ್ಧತ್ವಾತ್ ಸಂಪರಿಷ್ವಕ್ತಃ ಸುಪ್ತಃ ಇತಿ ವನ್ಮುಕ್ತ ಇತ್ಯಪಿ ಲಾಭೇನ ಭೇದಸ್ಯಾಪಿ ಮುಕ್ತೌ ಅಪಿ ಸತ್ವಾತ್ ನ ವ್ಯಾವಹಾರಿಕೋ ಭೇದಃ ಕಿಂತು ಸತ್ಯ ಏವೇತಿ ಸೂಚಿತಂ ಜನಾರ್ದನಃ ವಾಚ್ಯ ಏಕೋ ಜನಾರ್ದನಃ. ಅದರಿಂದ ಇನ್ನೊಂದು ವಿಶೇಷಾಂಶ ಬಂದು ಹೇಳಲ್ಪಟ್ಟಿತು. ಏನದು? ಸಂಸಾರಾರ್ಧಕತ್ವ ಉಕ್ತಿಯ ಅರ್ಧನ ಸಂಸಾರಾರ್ಧಕ ಇತಿ ಉಕ್ತಿಯ, ಈ ರೀತಿಯಾದ ಮಾತಿನಿಂದ. ಮತ್ತು ಸಂಪರಿಷ್ವಕ್ತ ಇತಿ, ಸಮ್ಯಕ್ ಪರಿಷ್ವಕ್ತ, ಆಲಿಂಗಿತನಾದವನು ಪ್ರಜ್ಞಾನಾಮಕ ಭಗವಂತನೊಂದಿಗೆ ಯಾವುದರಲ್ಲಿ? ಸುಪ್ತ್ಯವಸ್ಥೆಯಲ್ಲಿ. ಸುಪ್ತಿ ಪ್ರಕರಣಸ್ಯ ಮುಕ್ತ ಪರತ್ವಸ್ಯಾಪಿ ಸ್ವಾಪ್ಯ ಸಂಪತ್ತಿಯೋರಿತಿ ಸೂತ್ರ ಸಿದ್ಧತ್ವಾತ್. ಈ ಸುಪ್ತಿ ಪ್ರಕರಣ ಮುಕ್ತಿ ಪ್ರಕರಣಕ್ಕೂ ಅನ್ವಯ. ಸುಪ್ತಿಯಲ್ಲಿ ಹೇಗೆ ಜೀವ ಪ್ರಾಜ್ಞಾನಾಮಕ ಭಗವಂತನಿಂದ ಆಲಿಂಗಿತನಾಗಿರ್ತಾನೆ, ಮುಕ್ತಿಯಲ್ಲೂ ಕೂಡ ಹಾಗೆ ಆಲಿಂಗಿತನಾಗಿರೋದ್ರಿಂದ ಆಲಿಂಗನ ಅನ್ನೋ ಕಾರ್ಯಕ್ಕೆ ಭೇದ ಇರಬೇಕೇ ಹೊರತು ಅಭೇದ ಇದ್ರೆ ಸಾಧ್ಯ ಇಲ್ಲ. ಸೊ ಮುಕ್ತಿಯಲ್ಲೂ ಕೂಡ ಏನಿದೆ? ಭೇದ ಇದೆ. ಗೊತ್ತಾಯ್ತಾ? ಭೇದ ಇದೆ, ಅಭೇದ ಅಲ್ಲ, ಅಭೇದ ಇದೆ. ಸೂತ್ರ ಸಿದ್ಧತ್ವ ಸಂಪರಿಷ್ವಕ್ತ ಸುಪ್ತ ಇತಿವತ್ ಮುಕ್ತ ಇತ್ಯಪಿ ಲಾಭೇನ ಸಂಪರಿಷ್ವಕ್ತ ಸುಪ್ತ ಅನ್ನೋ ರೀತಿ ಹೇಗೋ ಮುಕ್ತ, ಮುಕ್ತನಾದಾಗಲೂ ಕೂಡ ಲಾಭೇದಸ್ಯಾಪಿ ಮುಕ್ತಾಪಿ ಸತ್ವಾತ್, ಮುಕ್ತಿಯಲ್ಲಿ ಭೇದ ಕೂಡ ಇದೆ ಅನ್ನೋ ವಿಚಾರವನ್ನು ಕೂಡ ಇದು ಭೇದ. ಭೇದ ಇಲ್ಲಿ ಮಾತ್ರ ಇದೆ, ತೋರಿಕೆಯ ಭೇದ. ವ್ಯಾವಹಾರಿಕ ಭೇದ ಅಂದ್ರೇನು? ತೋರಿಕೆಯ ಭೇದ, ಅಪೆರೆಂಟ್ ಡಿಫರೆನ್ಸ್ ಅಲ್ಲ, ರಿಯಲ್ ಡಿಫರೆನ್ಸ್ ಅಂತ ಹೇಳ್ತಾರೆ. ಅಪೆರೆಂಟ್ ಅಂದರೆ ತೋರಿಕೆ, ರಿಯಲ್ ಅಂದರೆ ವಾಸ್ತವ, ವಾಸ್ತವಿಕ ಭೇದ ಇದೆ ಅಂತಾಯ್ತು. ಕಿಂತು ಸತ್ಯವೇ ಇತಿ ಸೂಚಿತ. ವ್ಯಾವಹಾರಿಕ ಭೇದ ಅಂದ್ರೆ ಸುಳ್ಳು ಅಂದರೂ ಒಂದೇ, ಸುಳ್ಳು ಭೇದ ಅಲ್ಲ, ಸತ್ಯವಾದ ಭೇದವೇ ಆಗಿದೆ. ಇದಿಷ್ಟು ಕೂಡ ಇನ್ನೊಂದು ವಿಷಯ ಅದರಿಂದ ಸೂಚಿತವಾಯಿತು. ಯಾವುದರಿಂದ? ಜನಾರ್ದನ ಅನ್ನೋ ಪದದಿಂದ ಅದು ಸೂಚಿತವಾಯಿತು. ನಾನು ಸುಳ್ಳು ಭೇದ ಅಂತ, ಸುಳ್ಳು ಭೇದ ಹೌದು. ನನ್ವಥಾಪಿ ಸರ್ವಕರ್ತ ಪೂರ್ಣಾನಂದ ಇತ್ಯಾದೌ ಅನನ್ಯಾಪೇಕ್ಷ ಸರ್ವಕರ್ತೃತ್ವಾದಿ ಗುಣೋಕ್ತಿಯ ಯನ್ನಿತ್ಯ ಮಹಿಮತ್ವಂ ವಿಷ್ಣೋರಭಿಮತಂ ತದಯುಕ್ತಂ. ಮುಂದೊಂದು ಮುಂದಿನ ಮಾತು ಬರುತ್ತೆ ಆ ಅಧಿಕರಣದಲ್ಲಿ. ಬ್ರಾಹ್ಮಣಾಧಿಕರಣ ಅಂತ ಅದಕ್ಕೆ ಹೆಸರು. ನಾನು ಅಥಾಪಿ ಸರ್ವಕರ್ತ ಪೂರ್ಣಾನಂದ ಇತ್ಯಾದೌ ಅನನ್ಯಾಪೇಕ್ಷ ಸರ್ವಕರ್ತೃತ್ವಾದಿ ಗುಣೋಕ್ತಿಯ ಯನ್ನಿತ್ಯ ಮಹಿಮತ್ವಂ ವಿಷ್ಣು ಅಭಿಮತಂ ತದಯುಕ್ತಂ. ಇವೇನು ಹೇಳಿದ್ರಿ? ಸರ್ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಪೂರ್ಣಾನಂದ ಅಂತರಖವತ್ ಅಂತೇನು ಹೇಳಿದ್ರಲ್ಲ, ಇತ್ಯಾದು ಅನನ್ಯಾಪೇಕ್ಷ ಸರ್ವಕರ್ತೃತ್ವಾದಿ ಗುಣೋಕ್ತಿಯ ಅನನ್ಯಾಪೇಕ್ಷತ್ವ ಅನನ್ಯಾಪೇಕ್ಷ ಸರ್ವಕರ್ತೃತ್ವಾದಿ ಗುಣೋಕ್ತಿಯ ಅಂದರೆ ಅನ್ಯಾಪೇಕ್ಷ ರಹಿತವಾದ ಸರ್ವಕರ್ತೃತ್ವಾದಿ ಗುಣಗಳಿವೆ ಅಂತ ಹೇಳಿದಿರಿ. ಅದು ಜೊತೆಗೆ ಎನ್ ನಿತ್ಯ ಮಹಿಮತ್ವ, ಅದು ನಿತ್ಯ ಮಹಿಮ ಅಂತ ಬೇಳೆ ಹೇಳಿದಿರಿ. ಸರ್ವಕರ್ತೃತ್ವಾದಿಗಳದೆ ಪೂರ್ಣಾನಂದ ಇದೆ, ಸ್ವತಂತ್ರನಾಗಿದ್ದಾನೆ, ನಿತ್ಯವಾಗಿದ್ದಾನೆ ಅಂತ ಹೇಳಿದಿರಿ. ಇದೆಲ್ಲ ಸರಿಯಲ್ಲ. ವಿಷ್ಣೋರಭಿಮತಂ ತದಯುಕ್ತಂ ಅಂದರೆ ಸ್ವಾತಂತ್ರ್ಯ, ಸರ್ವಕರ್ತೃತ್ವ, ಸರ್ವಗುಣಪೂರ್ಣತ್ವ, ನಿತ್ಯ ಮಹಿಮತ್ವ ಇವೆಲ್ಲ ವಿಷ್ಣುವಿಗೆ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿದ. ಯಾತಕ್ಕೆ? ತಸ್ಯ ಕಾಣ್ವಶ್ರುತೌ ಷಷ್ಠಂ ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ. ಒಬ್ಬ ಬ್ರಾಹ್ಮಣ ಇದ್ದಾನೆ, ಅವನ ಮಹಿಮೆ ಅಂತ ಹೇಳಿಬಿಟ್ಟಿದ್ದಾರೆ. ಬ್ರಾಹ್ಮಣ ಮಹಿಮೆ ಅಂತ ಹೇಳಲಿಲ್ಲ, ಬ್ರಾಹ್ಮಣನ ಮಹಿಮೆ ಅಂತ ಹೇಳಿಬಿಟ್ಟಿದ್ದಾರೆ. ಸವಾ ಏಷ ಮಹಾನಜ ಆತ್ಮ ಇತ್ಯಜ ಶಬ್ದ. ಯಾರಪ್ಪ ಬ್ರಾಹ್ಮಣ ಅಂತ ಪ್ರಶ್ನೆ ಮಾಡಿದರೆ ಮುಂದೆ ಸವಾ ಏಷ ಮಹಾನಜ ಆತ್ಮ, ಅವನು ಅಜ ಅಂತ ಕರೆದರು. ಅಜ ಅಂದರೆ ಯಾರು? ಅಜ ಶಬ್ದಸ್ಯ ಹಿರಣ್ಯಗರ್ಭೇ ರೂಢ ಬ್ರಾಹ್ಮಣ ಪದ ಸಹಕೃತತ್ವ. ಬ್ರಹ್ಮದೇವರಿಗೆ ಬ್ರಾಹ್ಮಣ ಅಂತ ಕರೀತಾರೆ. ಬ್ರಾಹ್ಮಣ ಜಾತಿಯ ಅಭಿಮಾನಿ ಕೂಡ ಯಾರೋ? ಬ್ರಹ್ಮದೇವರೇನೆ. ಆದ್ದರಿಂದ ರೂಢ ಬ್ರಾಹ್ಮಣ ಪದ ಸಹಕೃತಾತ್ ಚತುರ್ಮುಖಸ್ಯ ಪ್ರತೀತೇಹೇ. ಬ್ರಹ್ಮದೇವರಿಗೆ ಅಪ್ಲಿಕಬಲ್ ಆಯ್ತಲ್ಲ. ನಿತ್ಯ ಮಹಿಮತ್ವಾದಿ ವಿಷ್ಣುಲಿಂಗಸ್ಯ ಚ ತದಭೇದೇನ ವಿರಿಂಚೇಪಿ ಉಪಪತ್ತೇರಿತ್ಯತಃ ಪ್ರಾಪ್ತಂ. ನಿತ್ಯ ಮಹಿಮತ್ವಾದಿ ವಿಷ್ಣು ಗುಣಗಳೆಲ್ಲ ಇದೆಯಲ್ಲ ಅಂದರೆ ಬ್ರಹ್ಮದೇವರಿಗೂ ಆಗುತ್ತೆ, ಯಾಕೆ ಇಬ್ಬರಿಗೂ ಭೇದ ಇಲ್ಲವಲ್ಲ ಅಂದ ತೆಗೆದ. ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಒಂದೇನೆ, ಆದರೆ ವಿಷ್ಣುವಿಗೇ ಇದೆ ಅಂತ ಹೇಳಬೇಡಿ, ವಿಷ್ಣು ಬ್ರಹ್ಮ ಮಹೇಶ್ವರ ಎಲ್ಲ ಒಂದೇ ಅಂತ ಹೇಳಿಬಿಡಿ. ಅಲ್ಲಿ ಜೀವೇಶ್ವರಿಗೆ ಉಪಯೋಗ ಆಯ್ತಲ್ಲ ಅಂತ ಅವನು ವಾದ. ಕೆಲವು ಜೀವೇಶ ಭೇದ ಹೇಳ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಐಕ್ಯ ಹೇಳ್ತಾರೆ, ಎಲ್ಲ ಒಂದೇ. ಒಬ್ಬ ಜೀವ ಅನಂತ ಜೀವರೊಂದಿಗೆ ಐಕ್ಯ ಹೇಳಿದರೂ ಅದ್ವೈತಾನೆ, ಇಬ್ಬರಿಗೆ ಐಕ್ಯ ಹೇಳಿದರೂ ಅದ್ವೈತಾನೆ. ಆದ್ದರಿಂದ ಅದ್ವೈತ ಅಂದರೆ ಏನು, ಭೇದ ಇಲ್ಲ. ಯಾವ ಸ್ಟೇಜಲ್ಲಿ ಭೇದ ಒಪ್ಪದೆ ಹೋದರೂ ಕೂಡ ಅದೇನಾಯಿತು ಹೋಯ್ತಲ್ಲಿ. ಪ್ರತ್ಯತಃ ಪ್ರಾಪ್ತಂ ಪತ್ಯಾದಿ ಶಬ್ದೇಭ್ಯ ಇತಿ ತದರ್ಥ ಪತಿತ್ವಾದಿ ಗುಣೈರ್ಯುಕ್ತ. ಪತ್ಯಾದಿ ಶಬ್ದೇಭ್ಯ ಅಂತ ಸೂತ್ರ, ಅದಕ್ಕೇನು ಹೇಳಿದರೆ ಇಲ್ಲಿ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಮುಖ್ಯತಃ ಪತಿತ್ವಾದಿ ಗುಣೈರ್ಯುಕ್ತ ತದನ್ಯತ್ರ ಚ ವಾಚಕೈಹಿ. ಇಲ್ಲೇನು ಪತಿ ಪತಿ ಅಂತ ಬಂತಲ್ಲ, ಸವಾ ಸಾ ಏಷ ನಿತ್ಯೋ ಮಹಿಮಾ ಬ್ರಹ್ಮಣಸ್ಯ ಸವ ಏಷ ಮಜಾನಾತ್ಮ ಇತ್ಯಾದಿ. ಮುಂದೇನು ಬಂದಿದೆ ಇಲ್ಲಿ, ಪೂರ್ವದನುಷಂಗ ಪತ್ಯಾದಿ ಶಬ್ದೆ ಪತಿ ಮೊದಲಾದ ಶಬ್ದಗಳಲ್ಲಿರೋದ್ರಿಂದ ಇದು ವಿಷ್ಣುವಿಗೆ ಅನ್ವಯವಾಗತಕ್ಕಂಥ ಲಿಂಗಗಳೇ ಹೊರತು ಬ್ರಹ್ಮದೇವರಿಗಲ್ಲ. ಏನಂತಿದೆ ಅಲ್ಲಿ, ಸರ್ವಸ್ಯ ವಶಿ ಸರ್ವಸ್ಯ ಈಶಾನಃ ಸರ್ವಸ್ಯ ಅಧಿಪತಿ ಏಷ ಸರ್ವೇಶ್ವರಃ. ಮುಂದೆ ಅಲ್ಲೇ ಬಂದಿರೋ ಮಾತುಗಳು, ಸರ್ವಸ್ಯ ವಶಿ ಎಲ್ಲವನ್ನು ವಶಿ ವಶೇ ನಗಸ್ಯಾಪಿ ಎಲ್ಲವನ್ನು ವಶದಲ್ಲಿ, ಧನ ಇರೋನು ಧನಿ ವಶದಲ್ಲಿ ಇಟ್ಕೊಂಡವನು ವಶಿ, ಎಲ್ಲಕ್ಕೂ ಎಲ್ಲವನ್ನು ವಶದಲ್ಲಿ ಇಟ್ಕೊಂಡವನು. ಸರ್ವಸ್ಯ ಈಶಾನಃ ಎಲ್ಲದಕ್ಕೂ ಸ್ವಾಮಿಯಾದವನು. ಸರ್ವಸ್ಯ ಅಧಿಪತಿ ಎಲ್ಲದಕ್ಕೂ ಅಧಿಪತಿಯಾದವನು. ಏಷ ಸರ್ವೇಶ್ವರ ಇವನೇ ಸರ್ವೇಶ್ವರ ಅಂತ ಮುಂದೆ ಹೇಳಿದ್ದಾರಲ್ಲ, ಇವೆಲ್ಲ ಬ್ರಹ್ಮದೇವರಿಗೆ ಅಪ್ಲಿಕಬಲ್ ಆದ ಗುಣಗಳಲ್ಲ, ಯಾರಿಗೆ ಇವೆಲ್ಲ ಕೂಡ, ವಿಷ್ಣುವಿಗೆ. ಇತ್ಯಾದಿ ನಾವು ಉಕ್ತ ಸರ್ವಾಧಿಪತಿತ್ವಾದಿ ಗುಣೈ ಯುಕ್ತ ಏಕೋ ಜನಾರ್ದನ. ಅಲ್ಲಿ ಪತ್ಯಾದಿ ಶಬ್ದೇಭ್ಯ ಅಂತಿದೆ, ಪತಿ ಶಬ್ದಕ್ಕೆ ಅಧಿಪತಿ ಅಂತ ಅರ್ಥ. ಈಶಾನ ವಶಿ ಈಶ್ವರ ಇವೆಲ್ಲ ಯಾರಿಗೆ ಅನ್ವಯವೆಲ್ಲ, ವಿಷ್ಣುವಿಗೆ. ಸರ್ವೇಶ್ವರ ಅನ್ನೋ ಪದ, ಸರ್ವಾಧಿಪತಿ ಇವೆಲ್ಲ ಕೂಡ ವಿಷ್ಣುವಿಗೆ ಅನ್ವಯಿಸ್ತಕ್ಕಂಥ ಪದಗಳೇ ಹೊರತು ಬ್ರಹ್ಮದೇವರಿಗೆ ಅಲ್ಲ. ಆದ್ದರಿಂದಾಗಿಯೇ ವಿಷ್ಣು ಕೂಡ ವಿಷ್ಣು ಸರ್ವೋತ್ತಮತ್ವವನ್ನೇ ತಿಳಿಸ್ತಕ್ಕಂತಹ ಶ್ರುತಿಗಳಾಗಿವೆ ಅಂತ ಅರ್ಥ. ತತ್ ತಸ್ಮಾತ್ ಪ್ರಸಿದ್ಧ ನಿತ್ಯ ಮಹಿಮತ್ವ ವಿಷ್ಣುಲಿಂಗೇನ ಚ ಉಭಯವಾಚಕತ್ವೇನ ಪ್ರತೀತೈಹಿ ಬ್ರಾಹ್ಮಣ ಅಜ ಮಹತ್ ಆತ್ಮ ಇತಿ ಇತ್ಯಾದಿ ಸರ್ವಶಬ್ದೈರುಪ್ಯೇಕೋ ಜನಾರ್ದನ ಏವ ಮುಖ್ಯತೋ ಬ್ರಹ್ಮಣ ವೇದೇನ ಅಣ್ಯತೆ ಜ್ಞಾಯತೆ ಇತ್ಯಾದಿ ಯೋಗವೃತ್ಯ ವಾಚ್ಯೋ ನ ವಿರಿಂಚಃ. ಆದ್ದರಿಂದ ಅಲ್ಲಿರ್ತಕ್ಕಂಥ ಉಭಯ ವಾಚಕತ್ವೇನ ಪ್ರತೀತಿ, ನೋಡೋದಕ್ಕೆ ಬ್ರಹ್ಮದೇವರಿಗೂ ಅಪ್ಲಿಕಬಲ್ಲು, ಅಜ ಇತ್ಯಾದಿಗಳೆಲ್ಲ ಬ್ರಹ್ಮದೇವರಿಗೂ ಅನ್ವಯಿಸುತ್ತೆ, ವಿಷ್ಣುವಿಗೂ ಅನ್ವಯಿಸುತ್ತೆ. ಮಹಾನ್ನ ಪದ ಇದೆ, ನಿತ್ಯ ಮಹಿಮತ್ವ ಗುಣಲಿಂಗೇನ ಉಭಯ ವಾಚಕತ್ವೇನ ಪ್ರತೀತೈ ಬ್ರಾಹ್ಮಣ ಅಜ ಮಹತ್ ಆತ್ಮ ಇತ್ಯಾದಿ ಸರ್ವಶಬ್ದೈ ಎಲ್ಲ ಶಬ್ದಗಳಿಂದ ಕೂಡ ಜನಾರ್ದನೇವ ಮುಖ್ಯತೋ ವಾಚ್ಯ, ಜನಾರ್ದನೇ ವಾಚ್ಯನಾಗಿದ್ದಾನೆ. ಆದರೆ ಬ್ರಾಹ್ಮಣಸ್ಯ ಅಂತ ಬಂತಲ್ಲ, ವಿಷ್ಣು ಮಹಿಮೆ ಯಾರದು, ಬ್ರಾಹ್ಮಣ ಅಂತ ಹೇಳಿದ್ದಾರಲ್ಲ, ಅದಕ್ಕೆ ಹೇಳ್ತಾರೆ ಬ್ರಾಹ್ಮಣ ಶಬ್ದಕ್ಕೆ. ಬ್ರಹ್ಮಣ ವೇದೇನ ಅಣ್ಯತೆ ಜ್ಞಾಯತೆ ಇತ್ಯಾದಿ ಯೋಗ ವೃತ್ತಿಯ ವಾಚ್ಯೋ ನ ವಿರಿಂಚ. ಬ್ರಹ್ಮಣ ವೇದೇನ ಅಣ್ಯತೆ, ಬ್ರಹ್ಮ ಅಣತೀತಿ ಬ್ರಾಹ್ಮಣ, ಬ್ರಾಹ್ಮಣರು ಹೇಳಬೇಕಾದ್ರೆ ಬ್ರಹ್ಮ ಅಣತಿ ಪರಮಾತ್ಮನನ್ನು ಜಿಜ್ಞಾಸೆ, ಬ್ರಹ್ಮ ಜಿಜ್ಞಾಸೆ ಮಾಡ್ತಾನೆ ಅಂತ ಬ್ರಾಹ್ಮಣ ಅಂತ ಹೆಸರು. ಯಾರಿಗೆ? ಬ್ರಾಹ್ಮಣರಿಗೆ. ಆದರೆ ಪರಮಾತ್ಮನಿಗೆ ಬ್ರಾಹ್ಮಣ ಅಂತ ಯಾತ ಕರೀತಾರೆ? ಬ್ರಹ್ಮ ಅಂದರೆ ವೇದ, ಬ್ರಹ್ಮಣ ವೇದಯ್ಯ ವೇದೈಹಿ ಅಣ್ಯತೆ ಜಿಜ್ಞಾಸ್ಯತೆ, ವೇದಗಳಿಂದ ಜಿಜ್ಞಾಸಿಸಲ್ಪಡ್ತಾನೆ, ಟೆಕ್ಸ್ಟ್ ಬುಕ್ಕಿನಿಂದ ಓದ್ತಾನೆ, ಅದೇ ವೇದಗಳು ಟೆಕ್ಸ್ಟ್ ಬುಕ್ಕು, ಅದರಿಂದ ತಿಳಿಯಲ್ಪಡೋನಾದ್ರಿಂದ ಬ್ರಾಹ್ಮಣ ಅಂತ ಕರೀತಾರೆ. ಆದ್ದರಿಂದ ಬ್ರಾಹ್ಮಣ ಶಬ್ದಕ್ಕೂ ಕೂಡ ವಿಷ್ಣು ಪರಪ್ತನೇ ಬಂತು. ಬ್ರಾಹ್ಮಣೋ ಬ್ರಹ್ಮಿ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ, ಬ್ರಾಹ್ಮಣೋ ದೇವರಿಗೆ ಬ್ರಾಹ್ಮಣ ಅಂತ ಕರೆದಿದ್ದಾರೆ. ವಾಚ್ಯೋ ನ ವಿರಿಂಚ ಕುತಃ ಪತಿತ್ವಾದಿ ಗುಣಯುಕ್ತೋ ವಿಷ್ಣು ಸರ್ವೈಹಿ ಲಿಂಗೈಹಿ ತೋಯಿ. ಪತಿತ್ವಾದಿ ಎಲ್ಲ ಗುಣಗಳಿಂದ ಕೂಡಿದವನ ವಿಷ್ಣು ಯಾರು? ವಿಷ್ಣು, ಅವ್ರು ಬೇರೆ ಯಾರಿಗೂ ಇಂಥ ಲಕ್ಷಣಗಳಿಲ್ಲ. ಸರ್ವವಸಿತ್ವ, ಬರೀ ವಸಿತ್ವ ಇದೆ, ಆದರೆ ಸರ್ವವಸಿತ್ವ ಅವರಿಗೆ ಮಾತ್ರ. ಸರ್ವೇಶಾನ ಶಬ್ದ ಇದೆ, ಬರೀ ಈಶಾನ ಇಲ್ಲ, ಸರ್ವೇಶಾನ ಇದೆ. ಪತ್ತಾದಿ ಲಿಂಗಯುತತ್ವ ಈಶಾನ ಇತ್ಯಾದಿ ಭಾಷ್ಯೋಕ್ತ ಶ್ರುತಿ ವಿಷ್ಣು ಪ್ರಸಿದ್ಧೇರಿತ್ಯರ್ಥ. ಆ ಶ್ರುತಿಗಳು ಯಾವ್ಯಾವುದು ಅಂದರೆ ಭಾಷ್ಯದಲ್ಲಿ ಹೇಳಿಬಿಟ್ಟಿರ್ತಾರೆ, ಆದ್ದರಿಂದ ಭಾಷ್ಯೋಕ್ತ ಶ್ರುತಿಗಳ ಇದು ಸಂಗ್ರಹ, ಅಣುಭಾಷ್ಯ ಏನದು ಸಂಗ್ರಹ, ಆದ್ದರಿಂದ ಒಡೇಶನ ಕೊಡಲಿಲ್ಲವೇ ಹೊರತು ಅಲ್ಲಿ ಎಲ್ಲ ಇದೆ. ಅಣತಿ, ಅಣತಿ ಅಂದರೆ ತಿಳಿತಾನೆ, ಜಿಜ್ಞಾಸೆ ಮಾಡ್ತಾನೆ. ಅಣ್ಯತೆ, ಜಿಜ್ಞಾಸೆ ಮಾಡಲ್ಪಡ್ತಾನೆ, ಗೊತ್ತಾಯ್ತಾ, ಜಿಜ್ಞಾಸೆ ಮಾಡಲ್ಪಡೋನು ವಿಷ್ಣು, ಮಾಡೋನು ಜೀವ, ಎಂಥ ಬ್ರಾಹ್ಮಣ ಜೀವ ಅಂದರೆ ವೇದಾಧಿಕಾರ ಇರೋ ಜೀವ ವೇದಗಳಿಂದ, ಆದ್ದರಿಂದ ಏನೂ ವಿರೋಧ ಇಲ್ಲ. ಆದ್ದರಿಂದ ಬ್ರಾಹ್ಮಣ ಅಂತ ಹೆಸರು ತಿಳ್ಕೊಬೇಕು. ಬರ್ಬೇಕಾದ್ರೆ ಏನಾಗಿರ್ಬೇಕು ಅವನೀಗ? ವೇದವನ್ನು ಓದೋದ ವಿಪ್ರತಾನೇಕೆ ಅಂತ ಪುರಂದರದಾಸ. ವೇದವನ್ನು ಓದೋದ ವಿಪ್ರತಾನೇಕೆ. ಸ್ಟೂಡೆಂಟ್ ಓದೋರು ಸ್ಟೂಡೆಂಟ್ ಆಗಲಿ ಸ್ಟೂಡೆಂಟ್ ಅಂತ ಕೇಳ್ತಾರಲ್ಲ, ಹಾಗೆ ಓದ್ತಾನೆ ಇಲ್ಲ ಸ್ಟೂಡೆಂಟ್ ಹಾಗೆ. ಸೊ ಬ್ರಹ್ಮ ಜಿಜ್ಞಾಸೆ ಮಾಡದೆ ಹೋದ್ರೆ ಅವನೇನಲ್ಲ, ಬರೀ ವೇದ ಓದಿದ್ರೆ ಬ್ರಾಹ್ಮಣನಲ್ಲ. ಮತ್ತೆ ವೇದ ಓದಿದ್ರೆ ಅಂತ ಹೇಳಿಲ್ಲ, ಬ್ರಹ್ಮಣ ಅನ್ಯತೆ, ವೇದಗಳಿಂದ ಜಿಜ್ಞಾಸಿಸಲು ಪಡಬೇಕು. ಅದಕ್ಕೆ ಬರೀ ವೇದ ಓದ್ಬಿಟ್ರೆ ಬ್ರಾಹ್ಮಣಗೆ ಅರ್ಧ ಅಂತ ಕರೆದ್ಬಿಟ್ರು. ವೇದ ಓದ್ದೆ ಏನು ಅರ್ಥ ಆಗಲಿಲ್ಲ ಅವನಿಗೆ, ಒಂದು ಪದನೂ ಅರ್ಥ ಆಗಲಿಲ್ಲ ಬಿಟ್ಟು. ಏನೋ ಬರೀ ಏನೇ ಅರ್ಥ ಇವರೆಲ್ಲ ಇದೆಯಲ್ಲ ಮ್ಯಾಕ್ಸಿಮಲ್ಲರ್ ಬರೆದ ಅರ್ಥ, ಆ ಅರ್ಥ ಆದರೆ ವೇದಾರ್ಥ ಅಲ್ಲ. ಅದು ಏನು ಬರಬೇಕದು? ವಿಷ್ಣು ಸರ್ವೋತ್ತೋ ಅಂತ ಹೇಳ್ತಕ್ಕಂಥ ವೇದಾರ್ಥ ಬರಬೇಕು. ಅವಾಗ ಏನಾಗುತ್ತದೋ, ಆಗ ಬ್ರಾಹ್ಮಣ ಅಂತಾರೆ ಹೊರತು ಬರೀ ವೇದ ಓದಿದ್ರು ಬ್ರಾಹ್ಮಣ ಅಲ್ಲ. ತಪ್ಪು ತಪ್ಪು ಅರ್ಥ ಹೇಳಿದ್ರು ಕೂಡ ಅಲ್ಲ, ಅವನು ಬ್ರಾಹ್ಮಣಕ್ಕೆ ಅರ್ಧಭ, ಬ್ರಾಹ್ಮಣ ಕತ್ತೆ ಅಂತ ಕರೀತಾರೆ. ಸಾಮಾನ್ಯ ಬೊಯ್ಯೋ ಪದ್ಧತಿ ಮೇಷ್ಟ್ರುಗಳಲ್ಲಿ ಪರಮೇಶ್ವರಲ್ಲಿ ಕತ್ತೆ ಕತ್ತೆ ಜಾಸ್ತಿ ಬೊಯ್ಯೋದು, ಕತ್ತೆ ಕೋತಿ ಹೀಗೆಲ್ಲ ಚೇಷ್ಟೆ ಮಾಡಿದಾಗೆಲ್ಲ ಕೋತಿ ಮಾಡಿದಾಗೆಲ್ಲ ಕತ್ತೆ. ಅದಕ್ಕೆ ಬ್ರಾಹ್ಮಣ ಕತ್ತೆ ಇವರು, ಅದು ಓದಿ ಅರ್ಥ ಮಾಡಿಕೊಂಡಿಲ್ಲ ಅಂದರೆ ಕತ್ತೆ. ಈ ಅರ್ಥದಲ್ಲಿ ಅದು ವೇದ ರೂಪಿಸಿದ ಪದ, ಅದು ಆಗಿನಿಂದ ಬಂದಿದೆ. ಸರಿಯಾಗಿ ಅರ್ಥ ಮಾಡಿಕೊಂಡು ಕತ್ತೆ ಅಂತ ಕರಿಬೇಕು ಅಂತ, ಆದ್ದರಿಂದ ಅದು ಅದು ಬ್ರಾಹ್ಮಣ ಕತ್ತೆ ಅಂತ ಹೆಸರು. ಖಂಡನೆ ಎಲ್ಲಿ ಮುಂದೆ ಬರುತ್ತಾರೆ? ಪಾಶುಪಾತ ಪಾತ ಖಂಡನೆ ಮುಂದೆ ಎರಡನೇ ಇದರಲ್ಲಿ ಇನ್ನೂ ಬಂದಿಲ್ಲ, ನಾವು ಎರಡನೇ ಅಧ್ಯಾಯಕ್ಕೆ ಹೋಗಿಲ್ಲ. ಇನ್ನು ಮೊದಲನೇ ಅಧ್ಯಾಯದ ಮೂರನೇ ಪಾದದಲ್ಲೇ ನಾವಿರೋದು. ಎರಡನೇ ಅಧ್ಯಾಯದ ಎರಡನೇ ಪಾದದ ಕೊನೆಗೆ ಏನು ಬರುತ್ತೆ? ಪಾಶುಪಾತ ಪಾತ ಖಂಡನೆ ಬರುತ್ತೆ. ಮತ್ತು ಎಲ್ಲ ಪ್ರಸಂಗದಲ್ಲೂ ಪಾಶುಪಾತ ಆದ ಮತ್ತೆ ಖಂಡನೆ ಉಪಯೋಗಿಸಬಹುದು, ತಪ್ಪೇನೂ ಅಲ್ಲ. ಅದು ಪ್ರಧಾನವಾಗಿ ಬಂದಿರೋದು ಯಾವುದಲ್ಲಿ? ಇಲ್ಲಿ ಬ್ರಾಹ್ಮಣ ಶಬ್ದ ಬ್ರಹ್ಮದೇವರಿಗೆ ಹೇಳುತ್ತಾ ಅಂತ ಪ್ರಶ್ನೆ. ಅದು ಪೋಷಕ ಇನ್ನೂ ಕೆಲವು ವಾಕ್ಯ, ಹಿರಣ್ಯ ಗರ್ಭ ಸಮವರ್ತತ ಅಗ್ರೆ ಬ್ರಹ್ಮದೇವರೇ ಮೊದಲಿದ್ರೆ ಕೆಲವು ವಾಕ್ಯಗಳಿವೆ, ಅದಕ್ಕೆಲ್ಲ ಒಟ್ಟಿಗೆ ಅರ್ಥ ಮಾಡ್ಕೊಳಕ್ಕೆ ಈ ಪದ ಬಹಳ ಮುಖ್ಯ ಇದೆ. ಆದ್ದರಿಂದ ಇಲ್ಲಿ ಬ್ರಾಹ್ಮಣ ಶಬ್ದದಿಂದ ವಿಷ್ಣು ವಾಚನೆ ಹೊರತು ಬ್ರಹ್ಮದೇವರಲ್ಲ, ಬ್ರಾಹ್ಮಣ ಜಾತಿಯೂ ಅಲ್ಲೋ ಅಲ್ಲ ಅಂತ ಹೇಳಿದರು. ಸರ್ವಸಿತ್ವ ಸರ್ವೇಶಾನತ್ವಾದಿ ಲಿಂಗಯುತತ್ವಸ್ಯ ಈಶಾನ ಇತ್ಯಾದಿ ಪಾಶೋಕ್ತ ಶ್ರುತಿಭಿಃ ವಿಷ್ಣು ಪ್ರಸಿದ್ಧೇರಿತ್ಯರ್ಥ. ಅತ್ರ ಜನೇತಿ ಅಜತ್ವೋಕ್ತ ಅಜಶಬ್ದಸ್ಯ ಹರೌ ಯೌಗಿಕತ್ವಂ, ಅರ್ಧನೇತಿ ಸಂಸಾರ ಮೋಚಕತ್ವೋಕ್ತ ಬ್ರಾಹ್ಮಣ ಪದಸ್ಯ ವೇದಗಮ್ಯತ್ವಾದಿ ರೂಪ ಯೌಗಿಕತ್ವಂಚ ಸೂಚಿತಂ. ಆಚಾರ್ಯರು ಜನಾರ್ದನ ಅನ್ನೋ ಪದ ಯಾತಕ್ಕೆ ಉಪಯೋಗ, ಎಷ್ಟು ಕಾರಣ ಕೊಡ್ತಾರೆ ಜನಾರ್ದನ ಅನ್ನೋ ಪದ ಉಪಯೋಗಿಸಿದ್ದಕ್ಕೆ, ಎಷ್ಟು ಕನ್ವೆ ಆಗ ತೋರಿಸ್ತಾ ಹೋಗ್ತಾರೆ. ಒಂದು ಜನಾರ್ದನ ಅನ್ನೋ ಪದ ಆಚಾರ್ಯನ ಎಷ್ಟೋ ಪದ ಇದ್ದು ಹೇಳ್ಬೋದಾಗಿತ್ತು ಜನಾರ್ದನ ಅಂತ ಹೇಳೋದಕ್ಕೆ. ಇವೆಲ್ಲದಕ್ಕೂ ಕೂಡ ಅದು ಆ ಲಿಂಗ ದೇವರಲ್ಲೇ ಇದೆ ಅಂತ ಹೇಳಬೇಕಾಗಿದೆ. ಅದಕ್ಕೆ ಹೇಳ್ತಾರೆ ಏನಿದೆ ಇಲ್ಲಿ, ಅಜಶಬ್ದಸ್ಯ ಹರೌ ಯೌಗಿಕತ್ವಂ. ಅಜ ಅಂದರೆ ಜನ, ನ ಜಾಯತೆ ಇತಿ ಜನ, ನ ಜಾಯತೆ ಇತಿ ಅಜಃ. ಸೊ ಜನ ಅಂದರೆ ಅಜ, ಅಜವಾಚಕ ಅಲ್ಲ ಅದು, ಜನಾರ್ದನ ವಾಚಕ. ಯೌಗಿಕವಾಗಿ ಯೋಗ ಶಬ್ದ ಯೋಗಾರ್ಥ ಮಾಡಿದಾಗ ಅರ್ಧನ ಇತಿ ಸಂಸಾರ ಮೋಚಕತ್ವೋಕ್ತ್ಯ ಜನಶ್ಚಾಸೋ ಅರ್ಧನಶ್ಚ. ಸಂಸಾರ ಅಂದರೆ ಬಿಡುಗಡೆ ಮಾಡ್ತಾನೆ, ಎರಡಾಗಿದ್ದಾನೆ. ಬ್ರಾಹ್ಮಣ ಪದಸ್ಯ ವೇದಗಮ್ಯತ್ವ ರೂಪ ಯೌಗಿಕತ್ವಂಚ, ಅದು ಯೌಗಿಕನೇ. ಅದೇ ರೀತಿ ಬ್ರಾಹ್ಮಣ ಪದಕ್ಕೆ ಬ್ರಹ್ಮಣ ವೇದೇನ ಅಣ್ಯತೆ ಅಂತ ಮಾಡಿದ್ರಿಂದ ಅದು ಕೂಡ ಏನದು ಯೌಗಿಕನೇ. ಚ ಸೂಚಿತಂ, ಇವೆಲ್ಲ ಯೌಗಿಕ ಅರ್ಥವನ್ನು ಮಾಡಿಕೊಂಡಾಗ ಎಲ್ಲ ಅಜಾದಿಗಳಲ್ಲಿ ಪ್ರಸಕ್ತರಾಗೋದಿಲ್ಲ ಬ್ರಹ್ಮಾದಿಗಳು, ವಿಷ್ಣುವೇ ಪ್ರಸಕ್ತ ಅಂತ ತಿಳಿಸ್ಲಿಕ್ಕೆ ಜನಾರ್ದನ ಅಂತ ಪದ ಉಪಯೋಗಿಸಿದ್ದಾರೆ. ಯಾಕೆ ಆ ರೀತಿ ಅಂಥ ಹುಟ್ಟಿಲ್ಲದಿರಬೇಕೆ, ಅಂಥ ಮೋಕ್ಷವನ್ನು ಕೊಡಬೇಕೆ ಅನ್ನೋದು ಬೇರೆ ಯಾರಲ್ಲೂ ಕೂಡ ಇಲ್ಲ. ಅದಕ್ಕೆ ದೇವತೆಗಳೆಲ್ಲ ಹೇಳಿದಾರಲ್ಲ, ವರಂ ವರಯ ಋಷಭದ್ರಂತೆ ಋತೆ ಕೈವಲ್ಯಮಾತ್ಮನಃ. ಋಷಿಗುಂದ ರಾಜ ಕೈವಲ್ಯ ಬಿಟ್ಟು ಬೇಕಾದ ಕೇಳ್ಕೊ, ಉಳಿದು ಆ ವರ ಕೊಡೋದು ನಮ್ಗೆ ಬರೋದಿಲ್ಲ. ಆ ವರ ಕೊಡೋದು ಯಾರು? ವಿಷ್ಣು ಒಬ್ಬರೇ. ಅದಕ್ಕೆ ಅರ್ಧನ ಅನ್ನೋ ಪದ ಬಂದ ತಕ್ಷಣ ಸಂಸಾರ ಮೋಚಕತ್ವ ಅನ್ನೋ ಒಂದು ವಿಶಿಷ್ಟವಾದ ಲಕ್ಷಣ ಹೇಳಲ್ಪಟ್ಟಿದ್ದರಿಂದ ಆ ಲಕ್ಷಣ ಬೇರೆಯವರಲ್ಲಿ ಇಲ್ಲ. ಮೋಚಕಶ್ಚೈವ ವೇದಗಮ್ಯತ್ವ ತಮೇವಂ ವಿದ್ವಾನ್ ಇತ್ಯಾದೇಹೇ. ಅವನೇ ಮೋಚಕ ಅಂತ ಹೇಳೋದಕ್ಕೆ ಬೇಕಾಷ್ಟು ವೇದವಾಕ್ಯಗಳಿವೆ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಅವನನ್ನು ತಿಳ್ಕೊಂಡ್ರೆ ಮಾತ್ರ ಮುಕ್ತನಾಗ್ತಾನೆ, ಬೇರೆಯವನ್ನು ತಿಳ್ಕೊಂಡ್ರೆ ಮುಕ್ತನಾಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದಮೇಲೆ ಬ್ರಹ್ಮದೇವರ ಜ್ಞಾನದಿಂದ ಮುಕ್ತಿ ಆಗೋದಿಲ್ಲ. ಅದಕ್ಕೇನು ಕಾರಣ? ಹಿರಣ್ಯಕಶಿಪ ಬ್ರಹ್ಮದೇವರು ತಪಸ್ ಮಾಡ್ಕೊಂಡು ಎಲ್ಲಿ ಮುಕ್ತಿ ಆಯ್ತು ಅವನಿಗೆ? ಸತ್ತೋದ, ಗೊತ್ತಾಯ್ತಾ? ಸಾವನ್ನ ಮುಕ್ತಿ ಅಂತ ಕರ್ಕೊಂಡ್ರೆ ಆಗ್ಬೋದು ಅಷ್ಟೇ ಹೊರತು ಸಾವು ಮುಕ್ತಿ ಅಲ್ಲ. ತಿಳಿತಾ? ಸಾವು ಮುಕ್ತಿ ಅಲ್ಲ. ಹಾಗಿದ್ರೆ ಬ್ರಹ್ಮಪದ ಬ್ರಹ್ಮಪದವಾಗಿ ಮಾತು ಅರ್ಥ ಮಾಡ್ಕೊಳ್ಳೋದಾಗಿದ್ದರೆ ಬ್ರಹ್ಮದೇವ ಕುರಿತು ಮಾರೀಚ ಕೂಡ ಬ್ರಹ್ಮದೇವರು ತಪಸ್ ಮಾಡಿದವನೇ. ರಾವಣ ಕುಂಭಕರ್ಣ ಮಾರಿ ಎಲ್ಲರೂ ಬ್ರಹ್ಮದೇವ, ಅವ್ರು ಯಾರಿಗೂ ಮೋಕ್ಷ ಸಿಕ್ಕಿಲ್ಲ ಅಂದಮೇಲೆ ಆ ಬ್ರಹ್ಮದೇವರಿಂದ ಮೋಕ್ಷ ಸಿಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಗೋಯ್ತು. ಅದೊಂದು ಸ್ವಾರಸ್ಯನೇ. ಬ್ರಹ್ಮದೇವರು ಯಾತಕ್ಕೆ ವರ ಕೊಡ್ತಾ ಹೋಗ್ತಾರೆ ಅಂದರೆ ನಾನು ಮೋಕ್ಷ ಕೊಡೋನಲ್ಲ, ವಿಷ್ಣುವೇ ಮೋಕ್ಷ ಕೊಡೋನು ಗೊತ್ತಾಗಲಿ ಇವರಿಗೆ ಅಂತ ಹೇಳೋದಕ್ಕೋಸ್ಕರ ಕೂಡ ಮಾಡಿದೆ. ಅಲ್ಲೂ ಕೂಡ ವಿಷ್ಣು ಸರ್ವೋತ್ತಮತ್ವನೇ ಸಾರಿದ್ದವರು. ವಿಷ್ಣು ಸರ್ವೋತ್ತಮತ್ವಂತು ಸರ್ವದಾ ಪ್ರತಿಪಾದನೆ, ವರ ಕೊಡೋ ಮೂಲಕನೇ ತೋರಿಸಿದರು. ಅದಕ್ಕೆ ಒಂದು ಸೂಚನೆ ಮಾಡಿದ್ರಲ್ಲಿ ಅವನೇನು ಕೇಳ್ಕೊಂಡ ಕೊನೆಗೆ, ಫಸ್ಟು ರಾವಣ ಕೇಳಿದ್ದು ಮೃತ್ಯುನೇ ಬರು, ನಾಸ್ತಿ ಮೃತ್ಯು ಸಮಸ್ಯತ್ರುಹು ಅಮರತ್ವಂ ತಥೋ ಋಣೆ. ರಾವಣ ಕೇಳಿದ ವರ ಇದು, ಮೃತ್ಯುವಿಗಿಂತ ಕೆಟ್ಟ ಶತ್ರು ಯಾವುದೂ ಇಲ್ಲ, ನನಗೆ ಅಮರತ್ವ ಕೊಟ್ಬಿಡಿ ಅಂದರೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ರು. ಅವನು ಹುಟ್ಟಿದವರು ಸಾಯಲೇಬೇಕು, ಗೌರ್ಮೆಂಟ್ ರಿಟೈರ್ಮೆಂಟ್ ಕೊಡಬೇಡಿ ಅಂದರೆ ಆಗೋ ಹಾಗೆ, ರಿಟೈರ್ಮೆಂಟ್ ಕೊಡದೆ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅವರು ಹೋಗ್ತಾರೆ ಇವರು ಹೋಗ್ತಾರೆ, ಹೋಗಲೇಬೇಕಾದ್ರಿಂದ ಕೊಡ ಬೇರೆ ವರ ಕೇಳು. ಸೊ ಎಂದೂ ಸಾಯದಿರಬೇಕೆಂದ್ರೆ ಮೋಕ್ಷ, ಅದು ಮೋಕ್ಷ ನಾನು ಕೊಡೋಕೆ ಬರೋದಿಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಬ್ರಹ್ಮದೇವರು ಮಾತ್ರ ಅರ್ಥ ಆಗಲಿಲ್ಲ ಅಷ್ಟೇ ಅವನಿಗೆ. ಕೊನೆಗೆ ಅವರೇ ಹೇಳ್ತಾರೆ, ನಾನೇ ಒಂದು ಬಿಟ್ಟು ಹೋಗಬೇಕು, ನಿನ್ನೇನು ಮೋಕ್ಷ ಕೊಡ್ತೇನೆ ಅಂತ ಹೇಳ್ತಾರೆ. ಆದ್ದರಿಂದ ಯಾವ ರೀತಿಯಲ್ಲಿ ಹೇಳೋದಕ್ಕೆ ಬರೋದಿಲ್ಲ ಇವೆಲ್ಲ. ಆ ಕಥೆ ಹೆಸರು ಹೆಸರಿಗೆ ಕಥೆ ಅದು, ಆ್ಯಕ್ಚುಲಿ ಕಥೆ ಎಲ್ಲ ಏನಾಯ್ತದ, ಬ್ರಹ್ಮಸೂತ್ರ ಅರ್ಥ ಆಯ್ತಾಗ. ಹಿರಣ್ಯಕಶಿಪುವಿನ ವರ ಕೊಟ್ಟ ಕಥೆ ಕೂಡ ಕಥೆ ಅಲ್ಲದೇ ದೊಡ್ಡ ತತ್ವ ಅದು. ಅವ್ರನ್ನ ತಪ್ಪು ತಿಳ್ಕೊಂಡು ಬ್ರಹ್ಮದೇವರು ಆರಾಧನೆ ಇದು ಶಬ್ದಕ್ಕೆ ಅರ್ಥ ಅಪರ್ಥ ಮಾಡಿಕೊಂಡ್ರು ಅಂತ ಅರ್ಥ. ಬಂತಲ್ಲ ಬ್ರಾಹ್ಮಣ ಅಂತೇಳಿ. ಸೊ ಬ್ರಹ್ಮದೇವರು ದೇವೋ ಸರ್ವೋತ್ತಮರು ಜಿಜ್ಞಾಸೆ ಮಾಡ್ತೇವರು ಮಾಡಿದ, ಕೊನೆಗೇನಾಯ್ತು ಮೋಕ್ಷ ಸಿಗಲೇ ಇಲ್ಲ, ಆದ್ದರಿಂದ ಅಪಾರ್ಥ ಮಾಡಿಕೊಂಡ. ಆದ್ದರಿಂದ ಅವನು ಬ್ರಾಹ್ಮಣ ಕರ್ತವ್ಯ ಸರಿಗೆ ಹೋಯ್ತು ಅಲ್ಲಿಗೆ, ಹೇಳಿ ತಪ್ಪು ತಿಳ್ಕೊಂಡಿದ್ದಕ್ಕೆ ಕತ್ತೆ ಬುದ್ಧೇನೆ ಅಂತ ಆಯ್ತು. ಅದೇ ರುದ್ರದೇವ ಏಕೋ ರುದ್ರೋ ನದ್ವಿತಿ ಆಯತಸ್ತೆ ಅರ್ಥ ಮಾಡಿಕೊಂಡು ಶಿವನತ್ವ ಹೋದ ಎಷ್ಟೋ ಜನ, ಅವ್ರಿಗೆ ಗೊತ್ತಿ ಏನಾಯ್ತು, ಯಾರು ಕೂಡ ಮೋಕ್ಷ ಸಿಗಲೇ ಇಲ್ಲ ಅವ್ರಿಗೆ. ಮತ್ತು ವರ ತಗೊಂಡವ್ರು ಹೋಗ್ಲಿ, ಮೋಕ್ಷ ಸಿಗೋದು ಬೇಡ, ಅವಧ್ಯತ್ವ ವರ ಕೊಟ್ಟರೆ ಸತ್ಯ ಹೋಗ್ಬೇಕು ಅವರು. ಅಂದಮೇಲೆ ಅವ್ರ ವರ ಫೇಲ್ ಆಯಿತು. ಸೊ ಅವರು ಕೂಡ ಸರ್ವೋತ್ತಮರಲ್ಲ. ಕಥೆಯಲ್ಲೇ ದೃಷ್ಟಾಂತ ಕೊಡ್ತಾ ಹೋಗ್ತಾರೆ, ಚಿಕ್ಕ ಮಕ್ಕಳಿಗೆ ಕಥೆಗಳು ಹೇಳ್ತಾ ಹೋಗ್ತಾರೆ, ದೊಡ್ಡವರಿಗೆ ತತ್ವ ಹೇಳ್ತಾರೆ. ಎಲ್ಲ ಓದಬೇಕು ಶಾಸ್ತ್ರ. ಅದಕ್ಕೋಸ್ಕರ ಏನು ಮಾಡಿ ವೇದವ್ಯಾಸ ದೇವರು, ಕಥೆನೂ ಆಗಬೇಕು ತತ್ವನೂ ಆಗಬೇಕು ಹೇಳಿಬಿಟ್ರು. ಬರೀ ಕಥೆ ತಿಳ್ಕೊಂಡ್ರು ತಪ್ಪು, ಬರೀ ತತ್ವ ತಿಳ್ಕೊಳಕ್ಕೆ ಹೋದರೆ ನಮಗೆ ಕಥೆ ಹೆಲ್ಪ್ ಬೇಕಾಗುತ್ತೆ, ಹೆಲ್ಪ್ ಉಪಯೋಗಿಸು. ಬರೀ ಹಾಲು ಕೊಟ್ಟರೆ ಕುಡ್ಲಿಕ್ಕಾಗತ್ತಾ? ಯಾಕೆ ಕೊಡಬೇಕು ಅವರು? ಅಲ್ಲ, ಲೋಟದಲ್ಲಿ ಕೊಡಬೇಕು, ಲೋಟ ಪಾತ್ರೆ ಅದು. ಬರೀ ಪಾತ್ರೆ ಹೇಳಿಕೆ ಕತೆ ಹೇಳಿಕಾಗತ್ತೆ ಅಷ್ಟೇ, ಬರೀ ಕತೆ ಹೇಳಿದ್ದು ಕತೆ ಹೇಳಿದ್ದೆ. ಅವಳ ಒಳಗಿರೋ ಸಾರ ತಿಳ್ಕೊಂಡ್ಬಿಟ್ರೆ ಅವನೇನು ಲೋಟ ಹೊರಗಡೆಯಿಂದ ಲೆಕ್ತಾ ಕೂತಾರೆ, ಒಳಗೆ ಕೊಡಲ್ಲ, ಹೊರಗೆ ಲೆಕ್ತಾ ಇದ್ದಾರೆ. ಎಷ್ಟು ದಿವಸ ಲೆಕ್ಕಿದ್ರು ಏನಾಗೋದಿಲ್ಲ, ಅವನಿಗೆ ಹಾಲು ಸಿಗೋದಿಲ್ಲ, ತೃಪ್ತಿನೂ ಆಗೋದಿಲ್ಲ, ನೋವಾಗುತ್ತೆ ಅಷ್ಟೇ. ಅದಕ್ಕೇನು ಏನು ಮಾಡಬೇಕು, ಪಾತ್ರೆ ಒಳಗಿರೋದನ್ನು ತಗೋಬೇಕು. ಪಾತ್ರೆ ಒಳಗಿರೋದಿಲ್ಲ, ಶಬ್ದಗಳೆಲ್ಲ ಪಾತ್ರೆ ಇದ್ದಾಗೆ, ಅರ್ಥ ಎಲ್ಲ ಒಡಗಿರ ಹಾಲು ಇದ್ದಾಗೆ. ಅರ್ಥ ತಿಳ್ಕೊಂಡ್ರೆ ಹಾಲು ಕೊಡಿದಾಗಲೇ ಹೊರತು ಬರೀ ಶಬ್ದ ತಿಳ್ಕೊಂಡ್ರೆ ಪಾತ್ರೆ ನೆಕ್ಕಿದಾಗೆ. ಅದನ್ನು ವ್ಯಾಸರಾಜರು ಚಂದ್ರಿಕಾದಲ್ಲಿ ಹೇಳ್ತಾ ಹೇಳ್ತಾರೆ. ಒಂದು ಕಡೆಗೆ ಬರೀ ಕಬ್ಬಿನ ಕೋಲನ್ನು ನೆಕ್ಕಿದರೆ ನೆಚ್ಚಿಕ್ಷ ಇಷ್ಟು ಹೇಳನೇನೆ, ಅದೇನು ಮಾಡೋದು, ನಾನು ನೆಕ್ತಾ ಹೋದರೆ ಅದು ರಸ ಸಿಗೋದಿಲ್ಲ. ಏನು ಮಾಡಬೇಕು, ಅದನ್ನು ಚೆನ್ನಾಗಿ ಹಿಂಡಬೇಕು. ಹಿಂಡಿದ್ರೆ ಏನಾಗುತ್ತದೋ ಅವಾಗ ರಸ ಬರೋದು, ಶಬ್ದಗಳು ಸರಿಯಾಗಿ ಒಡೆದೋಡೋದು, ಯೋಗಿಕ ಅರ್ಥ ಬಿಡಿಸ್ಬೇಕು ಅದನ್ನು. ಅವಾಗ ಏನಾಗುತ್ತೆ, ಆಗ ಅರ್ಥ ಗೊತ್ತಾಗುತ್ತೆ. ಅದು ಒಳ್ಳೆಯ ದೃಷ್ಟಾಂತ, ಅರ್ಥ ಆಯ್ತಾ? ಆ ದೃಷ್ಟಾಂತ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರ ಓದಿ ಅರ್ಥ ತಿಳ್ಕೊಳ್ಳೋದು ಹೋದರೆ ಕಬ್ಬಿನ ಕೋಲು ನೆಕ್ತಾ ಇದ್ದಾರೆ ಅಂತ ಅರ್ಥ. ಅಷ್ಟೇ ಹೊರತು ಅದು ಅವ್ನಿಗೆ ಬೆನಿಫಿಟ್ ಸಿಗ್ತಾ ಇಲ್ಲ. ರಸ ಯಾರು, ರಸೋ ವೈ ಸಹ ಇದೆಯಲ್ಲ, ದೇವ್ರ ತಿಳ್ಕೊಂಡು ರಸ ತಿಳ್ಕೊಂಡಾಗ ಇಲ್ಲ, ರಸ ಅಲ್ಲ ಅದು. ಹೌದು ಹೌದು, ಅಲ್ಲ ಅಲ್ಲ, ಅಲ್ಲಿ ಏನು ಮಾಡಿದ್ರೆ ವಾದ ಪ್ರಶ್ನೆ ಏನು ಬಂತು, ಒಬ್ಬನಿದ್ದಾನೆ ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ಅಂತ ಹೇಳಿಬಿಟ್ರು. ಈ ಬ್ರಾಹ್ಮಣಿಗೆ ನಿತ್ಯ ಮಹಿಮೆ ಇದೆ ಅಂತ ಹೇಳಿದರು. ಯಾರ ಬ್ರಾಹ್ಮಣ ಅಂದರೆ ಕಂಟಿನ್ಯೂ ಮಾಡಿದರು, ಸವಾ ಏಷ ಮಹಾನ ಜಹ ಆತ್ಮ, ಅವರು ಬ್ರಹ್ಮದೇವರು ಅಂತ ಹೇಳಿಬಿಟ್ರು. ಸೊ ಬ್ರಾಹ್ಮಣ ಯಾರು, ಬ್ರಹ್ಮದೇವರು. ಸೊ ಬ್ರಹ್ಮದೇವರು ಜಿಜ್ಞಾಸ್ತರೇ ಹೊರತು ವಿಷ್ಣು ಅಲ್ಲ ಅಂತ ಅವನು ವಾದ ಬಂತು. ಪ್ರಶ್ನೆ ಏನು ಮಾಡಿದರು, ಅದು ಮುಂದೆ ಬರೀ ಅಷ್ಟೇ ಹೇಳಲಿಲ್ಲ, ಪತ್ಯಾದಿ ಶಬ್ದೇಭ್ಯ ಸರ್ವಾಸ್ಯಾಧಿಪತಿ ಸರ್ವಸ್ಯ ಈಶಾನ ಅಂತಿದೆ. ಬ್ರಹ್ಮದೇವರು ಸರ್ವಸ್ಯಾಧಿಪತಿ ಎಲ್ಲ ಅಲ್ಲ. ಆದ್ದರಿಂದ ವಿಷ್ಣುವಿಗೆ ಅನ್ವಯ ಆಗದ ಲಿಂಗಗಳಾದ್ದರಿಂದ ವಿಷ್ಣುವೇ ಬ್ರಾಹ್ಮಣ ಶಬ್ದ ವಾಚನಾದವನು ಅಂತ ತೀರ್ಮಾನ ಮಾಡಿ. ಹಾಂ ಹಾಂ, ಚೇ ಚೇ, ಬ್ರಾಹ್ಮಣ ನಿಷ್ಪತ್ತಿ ಮಾಡಲಿಲ್ಲ ಅವರು. ಬ್ರಾಹ್ಮಣ ಯಾರಪ್ಪ ಅಂದರೆ ಸರ್ವಸ್ಯ ವಶಿ, ಗೊತ್ತಾಯ್ತಾ, ಸರ್ವಸ್ಯ ಈಶಾನ ಸರ್ವಸ್ಯ ಅಧಿಪತಿ ಈ ಬ್ರಾಹ್ಮಣ ಅಂತ ಹೇಳಿದರು. ಈ ಲಕ್ಷಣ ಯಾರಲ್ಲಿಲ್ಲ, ಬ್ರಹ್ಮದೇವರಲ್ಲಿಲ್ಲ. ಸೊ ಬ್ರಾಹ್ಮಣ ಶಬ್ದಕ್ಕೆ ಇವೆಲ್ಲ ಅರ್ಥ ಅಲ್ಲ. ಪತಿ ಆದಿಶಬ್ದೇಭ್ಯ, ಪತಿ ಮೊದಲಾದ ಶಬ್ದಗಳಿಂದ, ಅಧಿಪತಿ ಈಶಾನ ವಶಿ ಈ ಶಬ್ದಗಳಿಂದ ಅಂತ ಅರ್ಥ, ಗೊತ್ತಾಯ್ತಾ? ಈ ಶಬ್ದಗಳೆಲ್ಲ ಇದೆ, ಈ ಶಬ್ದಗಳು ಯಾವುದು ಕೂಡ ವಿಷ್ಣುವಾಚಕನೇ ಹೊರತು ಬ್ರಹ್ಮಾದಿ ವಾಚಕ ಅಲ್ಲೇ ಅಲ್ಲ. ಆದ್ದರಿಂದ ಬ್ರಾಹ್ಮಣಾಧಿಕರಣ ಬ್ರಹ್ಮಾಧಿಕರಣ ಅಲ್ಲ, ವಿಷ್ಣುಧಿಕರಣ ಅಂತ ತಾತ್ಪರ್ಯ. ಮುಂದೆ ಹೇಳ್ತಾರೆ, ಇಷ್ಟು ತಿಳಿಸಿ ಸೂಚಿತಂ ತಮೇವಂ ವಿದ್ವಾನ್ ಹೇಳ್ತಾರೆ. ಎಷ್ಟು ಓದಿ ಉಪಯೋಗ ಇಲ್ಲ, ಟೆಕ್ಸ್ಟ್ ಬುಕ್ ಓದ್ಬೇಕಯ್ಯ, ಬೇರೆ ಓದಿ ಏನು ಉಪಯೋಗ ಅಂತಾರಲ್ಲ, ಅದಕ್ಕೆ ದೇವರನ್ನು ತಿಳ್ಕೋಬೇಕು. ಏನು ತಿಳ್ಕೊಂಡ್ರು ಕೂಡ ಮುಕ್ತಿ ಆಗೋದಿಲ್ಲ. ಬ್ರಹ್ಮಾಣ ಇತಿ ದೀರ್ಘ ವ್ಯತ್ಯಸ್ಯ ದೀರ್ಘ ವ್ಯತ್ ಏನಾಯ್ತು ದೀರ್ಘ ವ್ಯತ್ಯಯಸ್ಯ ಆಧಿಕ್ಯಾರ್ಥತ್ವಾತ್ ಬ್ರಾಹ್ಮಣ ಅಜಶಬ್ದಯೋಃ ಸಾವಕಾಶತ್ವಾತ್ ನಿರ್ಬೀಜೋ ಅಭೇದೋ ನಾಶಂಕ್ಯ ಇತಿ ಭಾವ ಅದೊಂದು ಸ್ವಾರಸ್ಯ ಇದೆ. ಮತ್ತೆ ಬ್ರಹ್ಮ ಅಣತೀತಿ ಬ್ರಾಹ್ಮಣ, ಬ್ರಹ್ಮಣ ಅಣ್ಯತೆ ಇತಿ ಬ್ರಾಹ್ಮಣ ಅಂತ ಹೇಳಿದರು. ನೀವು ಹಾಗೆ ಹೇಳೋದಾಗಿದ್ದರೆ ಅಲ್ಲಿ ಪದ ಏನೇನು ತಿರಬೇಕಾಗಿತ್ತಲ್ಲಿ, ಬ್ರಾಹ್ಮಣ ಅಂತಿರಬಾರ್ದು, ಬ್ರಹ್ಮಾಣ ಅಂತಿರಬೇಕಾಗಿತ್ತು. ಬ್ರಹ್ಮಣ ವೇದೇನ ಅಣ್ಯತೆ ಇತಿ ಬ್ರಹ್ಮಾಣ ಅಂತಿರಬೇಕು. ಮತ್ತು ಬ್ರಾಹ್ಮಣ ಅಂತ ಹೇಗಾಯಿತು, ಅಲ್ಲೇನಾಯಿತು, ಬ್ರಾ ಇರಬೇಕಾದದ್ದು ಬ್ರಾ ಆಗಿಬಿಡ್ತು. ಮತ್ತೆ ಅದೇ ರೀತಿ ಬರೀ ಹಾ ಆಯಿತು, ಎರಡು ವ್ಯತ್ಯಾಸ ಆಗೋಯ್ತು. ಯಾ ಒಂದು ದೀರ್ಘ ಇರಬಾರದಲ್ಲಿ ಹಸ್ವ ಬಂತು, ಹಸ್ವದಲ್ಲಿ ದೀರ್ಘ ಬಂತು. ಯಾತಕ್ಕೆ ಅದಕ್ಕೆ ಹೇಳಿ, ಇದಕ್ಕೆ ದೀರ್ಘ ವ್ಯತ್ಯಯಸ್ಯ ಆಧಿಕ್ಯಾರ್ಥತ್ವ, ದೀರ್ಘವನ್ನು ವ್ಯತ್ಯಾಸ ವ್ಯತ್ಯಯ ಅಂದರೆ ವ್ಯತ್ಯಾಸ ಮಾಡೋದು, ಆಧಿಕ್ಯಾರ್ಥತ್ವ ಆಧಿಕ್ಯವನ್ನು ಹೇಳೋದಕ್ಕೋಸ್ಕರವಾಗಿ ಆ ರೀತಿ ವ್ಯತ್ಯಾಸವನ್ನು ಮಾಡ್ತಾರೆ. ಇದು ಲೋಕದಲ್ಲಿ ರೂಢಿ ಕೂಡ ಹೌದು. ಆಧಿಕ್ಯ ಮಾಡಬೇಕಾದ್ರೆ ಒಂದು ವ್ಯತ್ಯಾಸ ಮಾಡೋದಕ್ಕೆ ಒಂದು ಕಾರಣ ಇರ್ತದೆ. ಬಾರೋ ಅಂತ ಕರೆಯೋದು ಬೇರೆ, ಬಾರೋ ಅಂತ ವ್ಯತ್ಯಾಸ ಕರೆದಾಗ ಏನಾಗುತ್ತೆ ಅಲ್ಲಿ, ಓ ದೀರ್ಘ ಹಿಡಿದಾಗ ಒತ್ತು ಸಿಗುತ್ತೆ. ಕೆಲವು ಪದಗಳನ್ನು ಆ ರೀತಿ ಮಾಡೋದು ಲೋಕದಲ್ಲಿ ಕಂಡಿರೋದ್ರಿಂದ ಅದು ಸರಿಯಾಗಿದೆ. ಬ್ರಾಹ್ಮಣ ಅಜಶ್ರುತ್ಯೋ ಸಾವಕಾಶತ್ವ, ದೇರ್ಫೋರ್ ಬ್ರಾಹ್ಮಣ ಅನ್ನೋ ಶ್ರುತಿ, ಅಜ ಅನ್ನೋ ಶ್ರುತಿ ಸಾವಕಾಶವಾದದ್ದು. ಲಿಂಗ ಅಂಬೋದು ಪ್ರಬಲವಾದದ್ದು. ಶ್ರೀ ಸಾವಕಾಶ ಲಿಂಗ ನಿರವ ಸಾವಕಾಶ ಶ್ರುತಿ ನಿರವಕಾಶ ಲಿಂಗ ಬಂದಾಗ ಯಾವುದು ಪ್ರಧಾನ, ನಿರವಕಾಶ ಲಿಂಗನೇ ಪ್ರಧಾನ. ಬರೀ ಶ್ರುತಿ ಲಿಂಗ ಬಂದಾಗ ಯಾವುದು ಪ್ರಧಾನ, ಶ್ರುತಿ ಪ್ರಧಾನ. ಸಾವಕಾಶ ನಿರವಕಾಶ ಸೇರ್ಕೊಂಡ್ಬಿಟ್ಟಾಗ ನಿರವಕಾಶ ಯಾವುದೋ ಅದೇನೆ, ಶ್ರುತಿ ಸಾವ ನಿರವಕಾಶ ಆಗಿದ್ದರೆ ಆಗ್ತಿತ್ತು, ಶ್ರುತಿ ಸಾವಕಾಶ ಆಯ್ತು. ಈಗ ಲಿಂಗ ಪತ್ಯಾದಿ ಶಬ್ದೇಭ್ಯ ಬಲಿಷ್ಠವಾಯ್ತಾದ್ರಿಂದ ವಿಷ್ಣುವಿನಲ್ಲೇ ಅನ್ವಯ. ದಿರ್ಬೀಜೋ ಅಭೇದೋ ನಾಶಂಕ ಇತಿ ಶ್ರುತಿ ಸಾವಕಾಶ. ಏನಾಯ್ತು, ರುದ್ರ ಅಂತ ಏಕೋ ರುದ್ರೋ ನ ದ್ವಿತೀಯ ಯತಸ್ಥೆ ಅಂತ ಹೇಳ್ಬಿಟ್ರು. ರುದ್ರದೇವರು ಒಬ್ಬರೇ ಇದ್ರೂ ಬೇರೆ ಇಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೆ ಎರಡು ಅರ್ಥ ಇದೆ. ರುದ್ರೋ ಬಹುಶಃ ವಿಷ್ಣುಗೂ ಆಗುತ್ತದು, ಇನ್ನೊಬ್ಬರಿಗೂ ಆಗೋದು ಸಾವಕಾಶ. ಅವರೊಬ್ಬರಿಗೆ ಆದರೆ ನಿರವಕಾಶ, ಇನ್ನೊಬ್ಬರಿಗೂ ಆಗೋದಾದರೆ ಏನದು ಸಾವಕಾಶ, ಒಬ್ಬರಿಗೆ ಆದರೆ ನಿರವಕಾಶ. ಅದಕ್ಕೆ ನಿರವಕಾಶ ಶ್ರುತಿ ಇದ್ದಾಗ ಏನು ಬಂತು, ಏಕೋ ನಾರಾಯಣ ಆಸೀತ್ ಮಾ ಗಲಾಟೆ ಮಾಡಾಗಿಲ್ಲ. ಅದಕ್ಕೆ ನಿರವಕಾಶವಾದ ಶ್ರುತಿ, ಏಕೋ ರುದ್ರೋ ಅದು ಸಾವಕಾಶ ಶ್ರುತಿ ಅದು. ಯಾಕೆ ರುದ್ರ ವಿಷ್ಣುವಿಗೆ ರುದ್ರ ಅಂತ ಹೆಸರಿದೆ, ರುದ್ರಗೆ ರುದ್ರ ಅಂತ ಹೆಸರಿದೆ, ಸಾವಕಾಶ ಶ್ರುತಿ ಅದು. ಆದರೆ ದ್ವಿತೀಯ ನ ದ್ವಿತೀಯ ಆಯತಸ್ಥೆ, ಇನ್ನು ಏಕಮೇವ ಅದ್ವಿತೀಯಂ, ಈ ಅದ್ವಿತೀಯ ರುದ್ರದೇವರಲ್ಲಿಲ್ಲ. ದೇರ್ಫೋರ್ ಏನಂತ ಬಂತಲ್ಲಿ, ರುದ್ರದೇವರು ಒಬ್ಬನೇ ಇದ್ದ ಅಂತ ಹೇಳಿದ ಮೇಲೆ ರುದ್ರದೇವರಲ್ಲ ವಿಷ್ಣುವೇ ತಗೋಬೇಕು. ಯಾ ಲಿಂಗ ಯಾವುದದು, ಆ ಅಗ್ರೇ ವಿದ್ಯಮಾನತ್ವ ಮೊದಲೇ ಇರತಕ್ಕಂಥ ಗುಣ ಅಂಬೋದು ಯಾರಲ್ಲೂ ಇಲ್ಲ, ಯಾರಲ್ಲಿದೆ, ವಿಷ್ಣುವಿನಲ್ಲಿ ಮಾತ್ರ. ಸೊ ನಿರವಕಾಶ ಲಿಂಗ ಅದು, ಮೊದಲಲ್ಲಿ ಸೃಷ್ಟಿಯ ಮೊದಲಲ್ಲಿ ಇರುವಿಕೆ ಅನ್ನೋ ಪದ ವಿಷ್ಣುವಿಗೆ ಮಾತ್ರ ಅನ್ವಯಿಸೋದ್ರಿಂದ ನಿರವಕಾಶವಾದ ಲಿಂಗ. ಗೊತ್ತಾಯ್ತಾ, ಸಾವಕಾಶ ಶ್ರುತಿ. ಇವನು ಯಾರೋ ಹೆಸರು ಬಂತಪ್ಪ, ಒಬ್ಬರಿಗೆ ಒಂದು ಲೆಟರ್ ಬಂತು, ಯಾರದೋ ಒಂದು ಹೆಸರಿತ್ತು, ಒಂದು ಶ್ರೀನಿವಾಸ ಅಂತ ಹೆಸರಿತ್ತು. ನೋಡಿದ ಕ್ಲರ್ಕ್ ಹೆಸರು ಶ್ರೀನಿವಾಸ, ಇವನ ಹೆಸರು ಶ್ರೀನಿವಾಸ, ಆಫೀಸರ್ ಹೆಸರು ಕೂಡ. ಏನು ಮಾಡಬೇಕಾಗ, ಸಾವಕಾಶ ಕ್ಲರ್ಕೋ ಆಫೀಸರ್ರೋ, ಇದು ಸಾವಕಾಶ. ಇದು ಸ್ಥಾಡರ್ ವಾ ಪುರುಷೋ ಆಗೋದು ಹಾಗೆ, ಈ ಕ್ಲರ್ಕೋ ಇವನು ಸಂಶಯ ಶುರುವಾಯ್ತು. ಈಗ ಅವನೇನು ಮಾಡಿದ್ರು, ಬರೆದಿದ್ರು ಹೆಡ್ ಅಂತ ಬರೆದಿದ್ರು. ತಕ್ಷಣ ಏನಾದ ಇವನೋದ, ಇವನು ಹೆಡ್ ಪತಿ ಅಲ್ಲ, ಇವನು ಪತಿ ಅಲ್ಲ, ತಕ್ಷಣ ಅವನ ಹತ್ರ ಕೊಟ್ಟರು. ಇಲ್ಲೋರು ಇಳಿ ಬರ್ತೀವಿ. ಅಲ್ಲೇನು ಮಾಡಿದ್ರು, ಕ್ಲರ್ಕ್ ಅಂತ ಅಟೆಂಡರ್ ಅಂತ ಹಾಕಿದ್ರು, ಅವನಿಗೆ ಹೋಯ್ತು. ಆ ಮುಂದೆ ನಿರವಕಾಶ, ಅಟೆಂಡರ್ ಎಂಬ ನಿರವಕಾಶ, ಹೆಡ್ ಎಂಬ ನಿರವಕಾಶ, ಹೆಸರು ಮಾತ್ರ ಸಾವಕಾಶ. ಹೆಸರು ಒಂದು ಶ್ರುತಿ, ಇದು ಅವರ ಲಕ್ಷಣ. ಸೊ ಎರಡು ಕೂಡ ಇದಾದಾಗ ಬಗ್ಗೆ ಬರೀ ಶ್ರುತಿ ಇತ್ತು, ಹೆಸರು ಇತ್ತು. ಆ ಹೆಸರಿನಲ್ಲಿ ಒಬ್ಬನೇ ಇದ್ದ, ಒಬ್ಬನೇ ಇದ್ದ, ಇನ್ನೊಬ್ಬನ ಹೆಸರು ಇಲ್ಲೇ ಇಲ್ಲ. ಅವಾಗ ಏನಾದ್ರು ನಿರವಕಾಶ ಸೀದ ಅವನ ಮುಂದೆ ಹಾಕಿದ್ರು. ಆ ಕ್ಲರ್ಕ್ ಹೋಗಿ ನೋಡೋದಕ್ಕೆ ಹೋಗಲಿದೆ, ಅವನೊಬ್ಬನೇ ಇದ್ದಾನೆ, ಇನ್ನೊಬ್ಬನು ನೋಡೋಕೆ ಕಾರಣನೇ ಇಲ್ವಲ್ಲ. ಒಂದೇ ಹೆಸರಿದ್ದಾಗ ಪ್ರಶ್ನೆ ಬರಲಿಲ್ಲ. ಹೆಸರು ಕಾಮನ್ ಆದಾಗ ಇನಿಷಿಯಲ್ಸ್ ನೋಡ್ತಾರೆ, ಅದಕ್ಕೆ ಒಂದು ಇನಿಷಿಯಲ್ ಕಾಮನ್ ಆದಾಗ ಎರಡು ಇನಿಷಿಯಲ್ಸ್ ನೋಡ್ತಾರೆ, ಗೊತ್ತಾಯ್ತಾ. ಎರಡು ಕಾಮನ್ ಆದಾಗ ಎಕ್ಸ್ಪೆನ್ಷನ್ ನೋಡ್ತಾರೆ, ಅದರ ಗೊತ್ತಾಯ್ತಾ, ಎಕ್ಸ್ಪೆನ್ಷನ್ ನೋಡ್ತಾರೆ. ಅದು ಕಾಮನ್ ಆದರೆ ಅವ್ರ ಇನಿಷಿಯಲ್ಸ್ ನೋಡ್ತಾರೆ, ಮತ್ತೆ ಹಾಗೆ ಹೊಡೆದಾಟ್ ಬರ್ತಾ ಹೋದ್ರು. ಅದು ಹುಡುಕೋ ರೀತಿ ಅದು, ಇಲ್ಲಿ ಅಡ್ರೆಸ್ ಕೊಡೋದು ಹೇಗೆ ಅವನು, ನಾವು ಪಾಪ ಪೋಸ್ಟ್ಮ್ಯಾನ್ ನೆನ್ಪು ಮಾಡ್ಕೋಬೇಕು. ನಾವು ಅವ್ನು ಪೋಸ್ಟ್ ಕಾರ್ಡ್ ಇಟ್ಕೊಂಡು ಹೋಗ್ತಾ ಯಾರಿಗೆ ಕೊಡಲಿ ಅಂತ ಹೇಳ್ಬಿಟ್ಟು ನಾವು ಹಾಗೆ ವೇದ ಯಾರಿಗೆ ಹೇಳಬೇಕು ಅಂತ ಹೇಳ್ತಾ ಹೋಗ್ಬೇಕು. ಈಗ ನೋಡಿದ ಹೆಸರು ಓದ್ತಾನೆ ಫಸ್ಟು, ಹೆಸರು ಡೌಟ್ ಬಂದ ತಕ್ಷಣ ಒಳಗೆ ಬಿಡಿಸ್ತಾನೆ, ಮತ್ತೆ ಅದು ಓದ್ತಾನೆ, ಮಗ್ಳ ಮನೆ ಕೇಳ್ತಾ ಮಾಡಿ ಕೊಡ್ತಾನೆ. ಆ ಪೋಸ್ಟ್ಮ್ಯಾನ್ ಕೆಲಸ ಹೇಗೋ ಹಾಗೆ ದೇವ್ರು ಹುಡುಕ್ಬೇಕು. ಈಗ ಬ್ರಹ್ಮ ಇಷ್ಟು ಬ್ರಹ್ಮ ಯಾರಪ್ಪ ಅಥಾಥೋ ಬ್ರಹ್ಮ ಜಿಜ್ಞಾಸ್, ಹುಡ್ಕೊಂಡು ಹೋಗ್ತಾ ಬರಬೇಕಾಗ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ಈ ಬೇರೆ ಮನೆ ಕೊಟ್ಟೆ ಬಾಯಿ ಬಂದ ಬೇಯಿಸ್ಕೊತಾನೆ ಹೋಗ್ಬಿಟ್ಟು ಅವನು, ಗೊತ್ತಾಯ್ತಾ. ಆಮೇಲೆ ಕೊಡದೆ ಹೋದ್ರೂ ಬೇಯಿಸ್ಕೊತಾನೆ, ಏನು ಮಾಡಬೇಕು ಅವನು, ಬರೀ ಸರಿಯಾಗಿ ಹುಡುಕ್ಕೊಡ್ಬೇಕು. ಆದ್ದರಿಂದ ಆ ಸವಾರ ಹೊಸ ಪೋಸ್ಟ್ಮ್ಯಾನ್ ಬಂದಾಗ ಏನಾಗ್ತದೆ, ಇಲ್ಲೆಲ್ಲ ಹೋಗ್ದೋಗ್ಬಿಡ್ತಾನೋ. ರೆಗ್ಯುಲರ್ ಬಂದಾಗ ಏನಾಗುತ್ತಾನೆ, ಸರಿ ಹೋಗ್ತಾನೆ. ಅದಕ್ಕೆ ಪದ್ಧತಿ ಗೊತ್ತಿರಬೇಕು, ಸಂಪ್ರದಾಯ ಗೊತ್ತಿದ್ರೆ ಏನಾಗುತ್ತೆ, ತಕ್ಷಣ ಅವ್ರಿಗೆ ಹುಡುಕ್ಬೋದು. ಇಲ್ದ ಹೋದ್ರೆ ಅಲ್ಲಿ ಹುಡುಗೋ, ಅಲ್ಲೇ ಬಂದು ಯಾರು ಬಂದು ನಿಂತ್ಕೊತಾರೆ, ಮನೆ ಬಂದು ಎಲ್ಲ ತೆಕ್ಕೊತ ಕೂತ್ಬಿಡ್ತಾರೆ ಪಾಪ. ಎಲ್ಲ ಏರಬೇಕಾದ್ರೆ ನಿಮ್ಮ ತಿರ್ಲ ಅಂತ ಹೋಗೋದು, ಇಷ್ಟೆಲ್ಲ ಮಾಡಿ ಕರಿ ನಿಮ್ಮದಿಲ್ಲ ಆಯ್ತು ಅಷ್ಟೇ. ಇನ್ನೊಬ್ಬರಾದ್ರೆ ಅಲ್ಲಿ ನೋಡ್ತಾ ಅಲ್ಲಿಂದ ನೋಡ್ಕೊಂಡು ಬರ್ತಿರ್ತಾನೆ, ಯಾಕೆ ಅಭ್ಯಾಸ ಇದೆ ಅವನಿಗೆ. ಸಂಪ್ರದಾಯ ತಿಳಿದವರಾಗಿಬಿಟ್ರೆ ತಕ್ಷಣ ಅರ್ಥ ಮಾಡ್ತಾರೆ. ಇವೆಲ್ಲ ಲೋಕದಲ್ಲಿ ಇರೋದು, ಪೋಸ್ಟ್ ಮ್ಯಾನೇ ನೆನಪು ಮಾಡ್ಕೊಂಡು ಶಾಸ್ತ್ರ ಓದಿಬಿಟ್ರೆ ಶ್ರುತಿ ಸಾವಕಾಶ ನಿರವಕಾಶ ಎಲ್ಲ ಅರ್ಥ ಆಗಿಬಿಡ. ಹಾಂ, ನಿಮ್ಮದಲ್ಲರಿ ಅಂತ ಹೇಳ್ತೀನಿ, ನಿಮಗಲ್ಲ ಇಷ್ಟು ರುದ್ರವಾಚಕ ಅಲ್ಲ ಅದು, ನಿಮ್ಮದಲ್ಲ ಅದು, ನೋಡಿ ಏನಂತ ನೋಡಿ ಇಂಟ್ರೆಸ್ಟ್ ನೋಡಿ ಇಲ್ಲ ಅಂತ ಹೇಳ್ತಾ ಸುಮ್ಮನೆ ಆಗ್ಬಿಡ್ತ. ಆ ಒಂದು ಜಿಜ್ಞಾಸೆ ಅದು. ಯಾರು ಯಾರು ಯಾರಿಗೆ ಇಟ್ಕೊಂಡಿದ್ದಾರೆ, ಇವಾಗ ಎಲ್ಲರೂ ಸಿಗ್ತಾರೆ. ಇವತ್ತು ರಾಘವೇಂದ್ರ ಟೀಕಾಚಾರ ಹೆಸರು ಬಳಕೆಡಕ್ಕೆ ಹೋದರೆ ಟೀಕಾಚಾರ ಹೆಸರು ಇಟ್ಕೊಂಡಿದ್ದಾರೆ. ಹಾಂ, ಅಲ್ಲಲ್ಲಲ್ಲ ಬೇರೆ ದೇವರೇ, ಜನಾರ್ದನ ಹೆಸರು ಯಾರು ಬೇರೆ ಇಟ್ಕೋಬಹುದು. ಜನಾರ್ದನ ಅಂತ ಬ್ರಾಹ್ಮಣ ಇದ್ದ ಹರಿವಂಶದಲ್ಲಿ ಹೇಳ್ತಾರೆ. ಆದರೆ ಅರ್ಥತ ಇರಬೇಕದು. ಏನರ್ಥ? ಹುಟ್ಟಿಲ್ಲದಿರುವಿಕೆ, ಮೋಕ್ಷ ಕೊಡುವಿಕೆ ಎಂಬ ಅರ್ಥದಲ್ಲಿದ್ದರೆ ಸರಿಯದು. ಆ ಜನ ಬೇರೆ, ಈ ಜನರು ಅಂದರೆ ಜನರು ಅಷ್ಟೇ. ಈ ಜನರು ಅಂತ ಹೇಳಿ ಈ ಜನ ಶಬ್ದಕ್ಕೆ ಆಗಲ್ಲ, ಹುಟ್ಟೋರು ಅಂತ ಅಷ್ಟೇ ಅರ್ಥ ಇದೆ. ಅದು ಇದೆಲ್ಲ ಈ ಅರ್ಥ ಅಲ್ಲ, ಯೌಗಿಕ ಅರ್ಥ ಬೇಕು. ಇದು ರೂಢ ಅರ್ಥ. ಜನ ಅಂದರೆ ಜನರು, ಜನಗಳು ಅಷ್ಟೆ. ಪಂಕಜ ಕೆಸರನ್ನ ಹುಟ್ಟೋದು ಅಂತ ಅರ್ಥ ಅಲ್ಲ, ಹೆಸರು ಅಷ್ಟೇ. ಕಮಲ ಅಂತ ಹೆಸರು ಅಷ್ಟೆ. ಹಾಂ, ಯಾರೋ ಪಂಕಜ ಅದಕ್ಕೆ ಹೆಸರು ಹುಟ್ಟಿದವರು ಅಡಿ ಒಂದು ಕೇಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಬಯಸ್ಕೊಳ್ಬೇಕು ಆದ ಹೆಸರು ನೀವು? ಅದು ರೂಢ ಅರ್ಥ ಅಷ್ಟೇ ಇಲ್ಲ, ಇದು ಇಂಪಾರ್ಟೆಂಟ್ ಅಲ್ಲ. ಕುಶಲ ಅಂದ್ರೆ ದರ್ಬೆ ತೆಗಿಯೋನು ಅಂತ ಅರ್ಥ, ದರ್ಬೆ ಬಿಡಿಸೋನು. ಎಷ್ಟು ಕುಶಲ ಅಂತ ದರ್ಬೆ ಬಿಡಿಸ, ದರ್ಬೆ ಬಿಡಿಸ್ತಿದ್ದೆ. ಅಂತ ದರ್ಬೆ ಬಿಡಿಸ್ತಾನೆ ಇಲ್ಲ ಅವನು. ಯಾರ ಕಾರ್ಪೆಂಟರ್ ಸ್ಪಿತ್ತೇನೋ ಮೇಲೆ ಬ್ಯಾಕ್ಸ್ ಬಿತ್ತಾನೆ ಅಂತಾರೆ, ಕುಶಲ ಅಂತ ಕುಶಲಕಲಿ ಅಂತ ಕರೀತಾರೆ. ಅದೇನದು ಎಕ್ಸ್ಪರ್ಟ್, ಅದು ಅದು ವಿವಕ್ಷಿತ ಅರ್ಥ ಇರು. ಕುಶಲ ಅಂದರೆ ಬುದ್ಧಿಯಾನ, ಬುದ್ಧಿವಂತ ಅಂತ ಅಷ್ಟೇ ಅರ್ಥ. ದರ್ಬೆ ತೆಗೆಯೋನು ಅನ್ನೋದು ಹೇಳಿದ್ರೆ ಅಲ್ಲಿಗೆ ಹೋಯ್ತಾ ಅರ್ಥ ಕೊನೆಗೆ. ವಸಿತ್ವಾದಿ ಗುಣೈರ್ಯುಕ್ತ ಇತಿ ವಾಚ್ಯೇ, ಇವೆಲ್ಲ ತೀರ್ಮಾನ ಮಾಡೋದೇ ದೊಡ್ಡ ಶಾಸ್ತ್ರ. ಉಪಕ್ರಮ ಬಂತು, ಇದು ಬಂತು, ಸಾವಕಾಶ ನಿರವಕಾಶ, ಪ್ರಬಲ ದುರ್ಬಲ, ಪ್ರತ್ಯಕ್ಷ ಅನುಮಾನ, ಇವೆಲ್ಲ ನೋಡ್ತಾ 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 ಹೋಗ್ಬೇಕು. ಅದನ್ನು ಅದೆಲ್ಲ ಅರ್ಥ ಮಾಡ್ಕೊಂಡ ಕನ್ಫ್ಯೂಷನ್ ಬರೋದೇ ಇಲ್ಲ. ಅದು ಅರ್ಥವಾಗಿ ಇವೆಲ್ಲ ಪ್ರಾಕ್ಟೀಸ್ ಆಗ್ತಾ ಹೋದ್ರೆ ಏನಾಗುತ್ತಾಗ, ನಾವು ಫಾಲೋ ಮಾಡ್ತಿರ್ತೀವಿ ಎಲ್ಲೋ ಒಂದೊಂದು ಕಡೆಗೆ, ಅದು ಶಾಸ್ತ್ರ ಕಲ್ಪನೆ ಮಾಡಿಕೊಂಡು ಸೋತು ಬಿಡ್ತಾರೆ. ಎಲ್ಲ ಕಡೆ ಹೋದಾಗ ಅಂಗಡಿ ಒಳ್ಳೆ ಒಳ್ಳೆ ತೊಗೊಂಡು ಬಾ, ಯಾರು ಹೇಳ್ತಾರೆ ತರಕಾರಿ ತೊಗೊಂಬ ಅಂದರೆ ಕೊಡ್ತಿರ್ತಾರಲ್ಲ ಅಂತ ಯಾರು ಕೇಳೋದಿಲ್ಲ. ಏನರ್ಥ ಅದಕ್ಕೆ? ಒಳ್ಳೆ ತೊಗೊಂಬ ಅಂತಾನೆ ಅರ್ಥ. ಒಳ್ಳೆ ಅದಕ್ಕೆ ಗುಣವಂತ ಅಂದರೆ ಸದ್ಗುಣವಂತ ಅಂತಾನೆ ಅರ್ಥ. ಗೊತ್ತಾಯ್ತಾ? ಕೆಟ್ಟದಿದ್ದಾಗ ಮಾತ್ರ ಏನು ಯಾರೋ ಒಂದು ತೊಗೊಂಡು ಅವ್ರು ಕೇಳಿದ್ದಾರೆ, ಕೊಟ್ಟು ಕೈ ತೊಗೊಂಡ್ರೆ ಆಯ್ತು ಅಷ್ಟೆ. ಆಮೇಲೆ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂದ್ರೆ ಆಯ್ತು. ಅವಾಯ್ಡಿಂಗ್ ಟ್ಯಾಕ್ಟಿಕ್ಸ್ ಅದು. ಯಾವ ಸೀರಿಯಸ್ ಆಗಿ ಓದ್ದೇ ಇದ್ದವರಿಗೆ ಶಾಸ್ತ್ರನ ಯಾವ್ದು ಬೇಕಾದ್ರೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವರು ಎಲ್ಲರೂ ಯಾವ ಪ್ರೊಫೆಷನ್ ಬೇಕಾದ್ರೂ ಮಾಡ್ತಾರೆ. ಅಯ್ಯಪ್ಪನ ಬಗ್ಗೆ ಮಾಡ್ತಾರೆ, ಇವ್ರ ಬಗ್ಗೆ ಯಾರು ಅವ್ರ ಬಗ್ಗೆ ಗಂಟೆಗಳ ರಿಕೆತಿ ಮಾಡಿ ಬಂದ್ಬಿಡ್ತಾರೆ ಹೋಗಿ. ಯಾಕೆ ಅವ್ರಿಗೆ ಪ್ರೊಫೆಷನ್ ಅಂತ, ಪ್ರೊಫೆಷನ್ ಅಂತ ದುಡ್ಡು ಕೊಟ್ಟ ಇಸ್ಕೊಂಡ ಬಂದೆ ಅಷ್ಟೆ. ಅವ್ರಿಗೆ ಕಮಿಟ್ಮೆಂಟ್ ಇಲ್ಲ. ಕಮಿಟ್ಮೆಂಟ್ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ, ನನಗೆ ನಾನೇ ನಂಬಿಲ್ಲ ನಿಮಗೇನು ಹೇಳಿ ಅಂತ ನಾವು ಒಪ್ಪೋದಿಲ್ಲ. ಅಲ್ಲಿ ಬಂದು ಖಂಡನೆ ಮಾಡಿದ್ರೆ ನಿಮಗೆ ಬೇಜಾರಾಗುತ್ತೆ, ಹಾಗೂ ಬಾದ ಬರ್ತೀನಿ ಅಷ್ಟೆ. ಆ ರೀತಿ ಇದ್ದ ದೀಕ್ಷೆ ಅದು. ಇದು ದೀಕ್ಷೆ ಅಲ್ಲ, ಏನಿದೆ ಇವರಿಗೆ ವೃತ್ತಿ ಅಷ್ಟೆ. ಯಾರ ಮೇಲೆ ಬೇಕಾದ್ರೆ ಹೇಳ್ತೀನಿ. ಮೀನ್ಸ್ ಅಪ್ಲಿಕೇಶನ್ ಫಾರಂ ಇದ್ದಾಗೆ ಫಿಲಪ್, ಯಾವ್ದು ಬೇಕಾದ್ರೆ ಫಿಲಪ್ ಮಾಡ್ಬೋದು ಅಲ್ಲಿ ಹೆಸರನ್ನ. ಭಾರಿ ದೊಡ್ಡವರು ಇಲ್ಲಿ ಹೋದ ಇವ್ರ ಹೆಸರು, ಅಲ್ಲಿ ಅವ್ರ ಹೆಸರು ಹೇಳೋದು ಅಷ್ಟೆ. ಗೊತ್ತಾಯ್ತಾ? ಇವರಂತ ದೊಡ್ಡ ವ್ಯಕ್ತಿಗಳೇ ಇಲ್ಲ, ಕೆಲವರು ಸ್ಪೀಚ್ ಬಯರ್ ಮಾಡಿಬಿಟ್ಟಿರ್ತಾರೆ. ಅಭಿನಂದನ ಭಾಷೆಗೆ ಅದೆಲ್ಲ ಸ್ವಲ್ಪ ತೆಗೆದು ಅವ್ರು ಇವ್ರು ಕೂಡ ಇರುತ್ತೆ ಬಿಡುತ್ತೆ ಹೇಳಿದ್ದೆ ಹೇಳಿದ್ದಾರೆ. ಇವ್ರು ಅದ್ರ ಇಲ್ಲ ಅಂತ ಹೇಳಿದ್ರೆ ಕೇಳೋದ್ರೆ ಬಿಡೋದಿಲ್ಲ ಅವ್ರು, ಯಾಕಂದ್ರೆ ಬಾಯ್ಪಾಟ ಮಾಡಿ ಅವ್ರು ಖಾಲಿ ಆಗೋರಿ ಬಿಡೋದಿಲ್ಲ. ಅದನ್ನು ಇವ್ರಿಗೆ ಗೊತ್ತಾಗಿರುತ್ತೆ ಅಂತ ಅವ್ರು ಕರೆಸಿದ್ರೆ ಇಷ್ಟ ಮಾಡೋದು ಅಂತೆ. ವಸಿತ್ವಾದಿ ಗುಣೈರ್ಯುಕ್ತಃ ಇತಿ ವಾಚ್ಯೇ ಪತಿತ್ವಾದ್ ಪತಿತ್ವಾದಿ ಇತ್ಯುಕ್ತಿ ಸೂತ್ರಾನುಸಾರ ಆಚಾರ್ಯ ಹೇಳಿದರು. ಬರೀ ಪತಿ ಅಂದರೆ ಸಾಕಾಗ್ತಿತ್ತು, ಅದು ಅದು ವಸಿತ್ವ ಅಂತ ಹೇಳಿದ್ರು ಸಾಕಾಗ್ತಿತ್ತು ಸ್ಟಾರ್ಟಿಂಗ್ಗೆ. ಯಾತಕ್ಕೆ ಪತಿತ್ವಾದಿ ಹೇಳಬೇಕು ಅಂದರೆ ಅಲ್ಲಿ ಪತ್ಯಾದಿ ಶಬ್ದೇಭ್ಯ ಅಂತಿದೆ, ಸೂತ್ರಕ್ಕೆ ಅನುಗುಣವಾಗಿ ಹೇಳಕ್ ಕೊಟ್ಟಿದ್ದರಿಂದ ಆ ರೀತಿ ಆಯಿತು. ಸೂತ್ರಾನುಸಾರ ಸೂತ್ರಂಚ ಭಾಷ್ಯೋಕ್ತ ಸೂತ್ರ ಯಾಕೆ ಆಗಿದೆ ಅಂತ ಕೇಳಿದರೆ ಭಾಷ್ಯೋಕ್ತ ಶ್ರುತ್ಯನುಸಾರಿ ಅದು ವಿಷಯವಾಕ್ಯ ಇದೆಯಲ್ಲ, ವಿಷಯವಾಕ್ಯದಲ್ಲಿರೋ ಅದರ ಆತ್ಮ ಹೇಳಿದರು. ಒಂದಕ್ಕೊಂದು ಲಿಂಕ್ ಅದು, ಇವ್ರು ಯಾಕೆ ಹೇಳಿದ್ರು, ಅವ್ರು ಯಾಕೆ ಹೇಳಿದರು ಎಲ್ಲ ಹೇಳಿದ್ರು. ಪಾದಾರ್ಥ ಉಪಸಂಹರತಿ, ನಾಳೆ ದಿವಸ ಅದು ಮುಗಿಯುತ್ತೆ, ಮುಗಿದು ಮುಂದಿನ ಪಾದಕ್ಕೆ ಹೋಗೋದು. ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ಥೇಶ್ವರ ವಿಘ್ನಸ್ವರಾತ್ ತೇನೇ ಬ್ರಹ್ಮ ಹೃದಯ.